ಆಚಾರ್ಯರ ಗ್ರಂಥಗಳು ಹರಿವಂಶ, ಸುಂದರಕಾಂಡ, ಕರ್ಣನ ಪಾತ್ರ, ಭೀಷ್ಮನ ಪಾತ್ರ ಮತ್ತು ಇತರ ಪಾತ್ರಗಳನ್ನು ನಾನು ಸಂಪೂರ್ಣವಾಗಿ ಆಚಾರ್ಯ ಬಾಯಿಂದ ಕೇಳಿದ್ದೀನಿ. ಆದ್ದರಿಂದ ಅವರ ಬಾಯಿಂದ ಕೇಳಿದಾಗಲೇನೆ ನನಗೆ ಗೊತ್ತಾಗಿದ್ದು ಇದರಲ್ಲಿ ಎಷ್ಟು ಮಟ್ಟಿಗೆ ಅದ್ಭುತವಿದೆ ಅಂತಕ್ಕಂಥ ಈ ಅದ್ಭುತವಾದಕ್ಕಂಥ ಪ್ರವಚನ ಮಾಲಿಕೆಯನ್ನ ಪೂಜ್ಯ ಆಚಾರ್ಯರು ಸುಮಾರು 2 ವರ್ಷಗಳ ಕಾಲದಿಂದ ನಡೆಸಿಕೊಡ್ತಾ ಇದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದವನ್ನ ಅರ್ಪಿಸ್ತಾ ಇದೇ ರೀತಿ ಜನಗಳಿಗೆ ಆಧ್ಯಾತ್ಮದಲ್ಲಿ ಆಸಕ್ತಿ ಹುಟ್ಟುವಂತೆ ಮಾಡಬೇಕು ಅಂತ ಹೇಳಿ ಅವರಲ್ಲಿ ಕಳಕಳೆಯಿಂದ ಪ್ರಾರ್ಥನೆ ಮಾಡ್ತಾ ಈ ಪ್ರವಚನ ಮಾಲಿಕೆ ನಡೆಸಿಕೊಟ್ಟಿದ್ದಕ್ಕೆ ಅವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಬೆಂಗಳೂರಿನಲ್ಲಿ ಎಷ್ಟೋ ಅದ್ಭುತಗಳನ್ನು ಕಾಣ್ತಾ ಇದ್ದೀವಿ. ಕೆಲವೇ ತಿಂಗಳುಗಳಿಂದ ನೋಡಿದಾಗ ಬೆನ್ ಹಿನ್ ಅದ್ಭುತ, ಜನಕ್ಕೆ ಮೋಸ ಮಾಡೋ ಅದ್ಭುತ, 3 ಲಕ್ಷ ಜನ ಸೇರಿದ್ರಂತೆ. ಆದರೆ ನಮ್ಮ ಆಚಾರ್ಯರ ಪ್ರವಚನಕ್ಕೆ ನಾನು ಖಂಡಿತವಾಗ್ಲೂ ಆ ಲೆಕ್ಕದಲ್ಲಿ ಏನಾದರೂ ಹಾಕಿದರೆ 4 ಲಕ್ಷ ಜನ ಸೇರಬೇಕು. ಆದರೆ ಖಂಡಿತವಾಗ್ಲೂ ಆ ಮಟ್ಟದಲ್ಲಿ ಜನ ಸೇರಲೂಬಾರದು, ಸೇರೋದೂ ಇಲ್ಲ. ಯಾಕೆಂದರೆ ಬುದ್ಧಿವಂತರಿದ್ದಾರೆ, ವಿವೇಕಿಗಳ ಸಂಖ್ಯೆ ಬಹಳ ಕಮ್ಮಿ. ಇವತ್ತಿನ ದಿನ ಈ ಪ್ರವಚನ ಮಾಲಿಕೆಗೆ ಸುಮಾರು 400 ರಿಂದ 450 ರಿಂದ ಸುಮಾರು 500 ಜನ ತನಕ ನಾನು ಬರ್ತಾ ಇರೋದನ್ನು ನಾನು ಎಣಿಕೆ ಮಾಡಿದ್ದೀನಿ. ಈ ಸಮುದಾಯ ಏನಿದೆ, ಇದು ಬರೀ ಬುದ್ಧಿವಂತರ ಸಮುದಾಯ ಅಲ್ಲ, ಬುದ್ಧಿವಂತರ ಒಂದು ಕೂಟ ಅಲ್ಲ, ಇದು ವಿವೇಕಿಗಳ ಕೂಟ. ಈ ತರ ವಿವೇಕಿಗಳಿಗೆ ಬಂದು 4 ಲಕ್ಷ ಜನ ಕೇಳಬೇಕಾದಿಲ್ಲ, 400 ಜನ ಕೇಳಿದ್ರೆ ಸಾಕು. ಈ 400-500 ಜನ ತಾವು ಯಾರು ಬರ್ತಾ ಇದ್ದೀರಾ, ತಮ್ಮೆಲ್ಲರಿಗೂ ಅನಂತ ಧನ್ಯವಾದವನ್ನು ಅರ್ಪಿಸ್ತಾ ಇದೇ ರೀತಿ ನಮಗೆ ಉತ್ತೇಜನ ಕೊಡಬೇಕು ಅಂತ ಹೇಳಿ ನಾನು ವೈಯಕ್ತಿಕವಾಗಿ ಮತ್ತು ಇಬ್ಬರು ಪ್ರಾಯೋಜಕರಾದ ಸತ್ಯನಾರಾಯಣ ರಾವ್ ಮತ್ತು ರಾಘವೇಂದ್ರ ರಾವ್ ಪರವಾಗಿ ತಮ್ಮೆಲ್ಲರಿಗೂ ಮತ್ತೆ ಪುನಃ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹೆಚ್ಚು ಸಮಯವನ್ನು ತೆಗೆದುಕೊಂಡೆ. ಪೂಜ್ಯ ಆಚಾರ್ಯರು 1 ವಾರದಿಂದ ಪ್ರವಚನ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಕೇವಲ ಒಂದೇ ಒಂದು ತುಳಸಿ ದಳವನ್ನು ನಮ್ಮ ಗುರು ಕಾಣಿಕೆಯಾಗಿ ಸಮರ್ಪಣೆ ಮಾಡಿ ಈ ದಿನ ಪ್ರವಚನವನ್ನು ಮುಂದುವರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಮತ್ತೆ ಈ ವಿಜಯಭಾರತಿ ಶಾಲೆಗೆ ಪ್ರತಿ ಸರ್ತಿನೂ ಧನ್ಯವಾದ ಹೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಎಷ್ಟು ಹೇಳಿದ್ರೂ ಸಾಲದು, ಹೇಳ್ತಾನೆ ಬರ್ತಿದ್ದೀವಿ. ಅವರು ಅದೇ ತರ ನಮಗೆ ಅವಕಾಶ ಕೊಡ್ತಾನೆ ಇದ್ದಾರೆ, ಮುಂದೇನು ಇದೇ ತೆರಿ ನಮಗೆ ಸಹಕಾರ ನೀಡಲಿ ಅಂತ ಹೇಳಿ ನಾನು ಅವ್ರನ್ನ ಕೇಳ್ಕೊಳ್ತಾ ಇದ್ದೀನಿ. ಆಚಾರ್ಯರಿಗೆ ಪ್ರತಿ ದಿನಾನು ವಾಹನ ಸಂಸ್ಕಾರ ಸೌಖ್ಯವನ್ನು ಒದಗಿಸಿಕೊಂಡಂತಹ ಮಂಜುನಾಥರವರಿಗೆ ಅನಂತ ಧನ್ಯವಾದಗಳು. ಆಚಾರ್ಯರಿಗೆ ಒಂದು ತುಳಸಿ ದಳವನ್ನ ಅರ್ಪಿಸಿ ಪ್ರವಚನ ಮಾಲೆಯನ್ನು ಮುಂದುವರಿಸಬೇಕು ಅಂತ ಹೇಳಿ ತಮ್ಮೆಲ್ಲರ ಪರವಾಗಿ ಕಳಕಳೆಯಿಂದ ಪ್ರಾರ್ಥನೆ ಮಾಡ್ತಾ ಈ 2 ಮಾತುಗಳು ಅವಕಾಶ ಕೊಡುತ್ತೆ. ತಮ್ಮೆಲ್ಲರಿಗೂ ಮತ್ತೊಂದು ಸಾರಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ.
ಯೋಂತಃ ಪ್ರವಿಶ್ಯ ಮಮ ವಾಚ ವಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಂನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಜಯತ್ಯಜೋ ಖಂಡಗುಣೂರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲೀ ಸ್ವಭಕ್ತಹರ್ದೋಚ್ಚತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮಭಾಸ್ಕರಃ. ಜಯತ್ಯಜೋ ಅಕ್ಷೀಡಸುಖಾತ್ಮಬಿಂಬಃ ಸ್ವೈಶ್ವರ್ಯಕಾಂತಿಪ್ರತತಃ ಸದೋದಿತಃ ಸ್ವಭಕ್ತಸಂತಾಪದುರಿಷ್ಟಹಂತ ರಾಮಾವತಾರೋ ಹರಿರೀಶಚಂದ್ರಮಃ. ಜಯತ್ಯ ಸಂಖ್ಯೋರು ಬಲಾಂಬು ಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀಭಿರಾಪ್ಯ ಕೃಷ್ಣಾವತಾರೋ ಹರಿರೇಕ ಸಾಗರ. ಯೋ ವಿಪ್ರಳಂಭ ವಿಪರೀತಮತಿ ಪ್ರಭೂತಾನ್ ವಾದಾನ್ ನಿರಸ್ಯ ಕೃತವಾನ್ ಭುವಿ ತತ್ವವಾದಂ ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಂ ಆನಂದತೀರ್ಥ ಮುನಿವರ್ಯಮಹಂ ನಮಾಮಿ. ಭವತಿ ಯದನುಭಾವಾದೇಡ ಮುಖೋಪಿ ವಗ್ಮಿ ಜಡವತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೀ ಚ. ಸೋಮೇಶ್ವರಾಯ ಸಿತಭೂತಿ ವಿಕಸ್ವರಾಯ ಪ್ರೇಮ ಪ್ರವೃದ್ಧ ಗಿರಿಜಾಹೃತಿ ಭಾಸ್ವರಾಯ ತುಂಗೋಲ್ಲಸತ್ಪವನ ಪಾಪಿತ ವಂಶಪಲ್ಲಿ ಮಾಂಗಲ್ಯ ಹೇತು ಚರಿತಾಯ ನಮಃ ಶಿವಾಯ. ಉಮೇಶಾದ್ಯಾ ಸುರಾವೋಹಂ ಇಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಗಂ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಧುಕ್ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದಾಹೃತಂ. ವಾದಿರಾಜಗುರೂನ್ ವಂದೇ ರಘೂತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೇ ಗುರೂನ್ ಮಮ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವದ್ಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಪರಮಪವಿತ್ರವಾದ ಶ್ರೀಮನ್ ಮಹಾಭಾರತ ವಿಶ್ವದ ಪರಮಾದ್ಭುತವಾದಂಥ ಮಹೋನ್ನತವಾದ ಕೃತಿ. ಅದರ ವಿಸ್ತಾರ ಎಷ್ಟು ದೊಡ್ಡದೋ ಅದರ ಆಳವು ಅಷ್ಟೇ ದೊಡ್ಡದೆಂಬುದು ಭಾರಿ ವಿಶೇಷ. ಅದರ ಆಳವನ್ನು ಅದರ ವಿಸ್ತಾರವನ್ನು ಸಮಗ್ರವಾಗಿ ಗಮನಿಸಿದಂತಹ ಗಮನಿಸಲಿಕ್ಕೆ ಅರ್ಹತೆ ಇರತಕ್ಕಂತಹ ಏಕಮಾತ್ರ ವ್ಯಕ್ತಿಗಳು ಅಂದರೆ ಈ ರುಜುವರ್ಗ ಅಂತ ಹೇಳಿ ಮಹಾಭಾರತವೇ ಹೇಳ್ತಾ ಇತ್ತು. ಸ್ವಯಂ ವ್ಯಾಸೋಹಿ ತದ್ವೇದ ಬ್ರಹ್ಮಾವಾ ತತ್ಪ್ರಸಾದತಃ ದುರ್ವಿಜ್ಞೇಯ ಮತಸರ್ವಂ ಭಾರತಂತು ಸುರೈರಪಿ. ದೇವತೆಗಳಿಗೂ ಸಹ ಪೂರ್ಣ ಸಮಗ್ರವಾಗಿ ಅರ್ಥವಾಗಲಿಕ್ಕೆ ಅಸಾಧ್ಯವಾಗಿರತಕ್ಕಂಥ ಕೃತಿ ಶ್ರೀಮನ್ ಮಹಾಭಾರತ. ಈ ಎವರೆಸ್ಟ್ ಭಾರಿ ದೊಡ್ಡ ಪರ್ವತ, ಆದರೂ ಕೆಲವರಾರು ಹತ್ತಿದವರಿದ್ದಾರೆ. ಆದರೆ ಮಹಾಭಾರತವನ್ನು ಹತ್ತಿದವರು ಮಧ್ವಾಚಾರ್ಯ ಒಬ್ಬರೇ ಅಂತ ಅರ್ಥ ಮಾಡಿಕೊಂಡ್ರೆ ಅವತ್ತು ಅನಂತರದ ಇತಿಹಾಸ ಅದನ್ನು ಪ್ರೂವ್ ಮಾಡ್ತಾ ಇದೆ. ಅದು ಬಹಳ ಮುಖ್ಯ. ಅದು ಬರೀ ಮಾತಲ್ಲ, ಅನಂತರದ ಇತಿಹಾಸ ಮಧ್ವಾಚಾರ್ಯರಂತೆ ಮಹಾಭಾರತವನ್ನ ಅರ್ಥ ಮಾಡಿಕೊಂಡಿರಲಿಲ್ಲ ಅಂತ ಹೇಳೋದು ದೊಡ್ಡ ಪುರಾವೆ. ಅವರ ಮಹಾಭಾರತ ತಾತ್ಪರ್ಯ ನಿರ್ಣಯ ವೇದವ್ಯಾಸರ ಮಹಾಭಾರತದ ಅನಂತರ ಅಂಥ ಅದ್ಭುತವಾದ ಕೃತಿ ಬಂದಿದ್ದು ಅಂದ್ರೆ ಮಹಾಭಾರತ ತಾತ್ಪರ್ಯ ನಿರ್ಣಯದ ಮೂಲಕವೇ ಹೊರತು ಮತ್ತೊಂದು ಕೃತಿ ಬರಲಿಲ್ಲ ಅನ್ನೋದು ಎಷ್ಟು ಆಶ್ಚರ್ಯ. ರಾಘವೇಂದ್ರ ಸ್ವಾಮಿಗಳಂಥವರು ಅದಕ್ಕೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಆಶಯ ಸಂಗ್ರಹ ಭಾವ ಸಂಗ್ರಹ ಅಂತ ಕೃತಿಯನ್ನು ಬರೆಯುವ ಮೂಲಕವಾಗಿ ಅದು ಎಷ್ಟು ಲೋಕೋತ್ತರವಾದ ಕೃತಿ ಎಂಬುದನ್ನು ಜಗತ್ತಿಗೆ ಸಾರಿದ್ದಾರೆ. ಅಂಥ ಮಹಾಭಾರತದಲ್ಲಿ ಎಲ್ಲವೂ ಅದ್ಭುತವೇ. ಅವರು ಯಾವ ಕಥೆ ಹೇಳಲಿ, ಉಪಾಖ್ಯಾನಗಳೇ ಹೇಳಲಿ, ಯಾವುದೇ ಒಂದು ದೃಶ್ಯವನ್ನು ವರ್ಣನೆ ಮಾಡಲಿ, ಪ್ರತಿಯೊಂದು ಕೂಡ ಅದ್ಭುತವೇ. ಅದರಲ್ಲೂ ಕೂಡ ದಾಖಲೆಯಾಗಿದ್ದು ಮಹಾಭಾರತದ ಯುದ್ಧದ ವರ್ಣನೆ. ಇವತ್ತು ಜಗತ್ತಿನ ಯುದ್ಧದ ವರ್ಣನೆಗಳು, ಎಷ್ಟು ಯುದ್ಧ ನಡೆದಿವೆ, ಆ ವರ್ಣನೆಗಳನ್ನ ಓದ್ಲಿಕ್ಕೆ ಯಾರಿಗೂ ಆಸಕ್ತಿ ಇರೋದಿಲ್ಲ. ಅದರಲ್ಲಿ ಯುದ್ಧ ಕಂಡ್ರೆ ಭಯಪಡ್ತಾನೆ ಮನುಷ್ಯ ಅಷ್ಟೇ ಹೊರತು ಅದರ ರೋಚಕತೆಯನ್ನು ಗುರುತಿಸಕ್ಕೆ ಸಾಧ್ಯವಾಗೋದಿಲ್ಲ. ಇವತ್ತು ಆಟಗಳನ್ನೇ ಮತ್ತೆ ರೀತಿಲಿಕ್ಕೆ ಎಷ್ಟು ಮಾಡಿದ್ರೆ ನೋಡೋ ಆಸಕ್ತಿ ಇರೋದಿಲ್ಲ, ರಿಸಲ್ಟ್ ಗೊತ್ತಾದ ಮೇಲೆ ನೋಡೋ ಕುತೂಹಲ ಉಳಿಯೋದಿಲ್ಲ. ಆದರೆ ಮಹಾಭಾರತ ಯುದ್ಧ ಪರ್ವದ ರಿಸಲ್ಟ್ ಎಲ್ಲ ನಮಗೆ ಗೊತ್ತೇ ಗೊತ್ತು. ಅದು ಓದ್ತಿರಬೇಕಾದ್ರೆ ಎಷ್ಟು ರೋಮಾಂಚಕವಾದಂಥ ಘಟನೆಗಳು ವೇದವ್ಯಾಸ ಮುಂದಿಡ್ತಾರೆ ಅಂದರೆ, ಪ್ರತಿ ಹಂತದಲ್ಲೂ ಕೂಡ ಮುಂದೇನಾಗುತ್ತೆ ಅಂತಕ್ಕಂಥ ಕುತೂಹಲವನ್ನು ಆಗಿ ಹೋಗಿದ್ದರ ಬಗ್ಗೆ ಇಡ್ತಾರೆ. ಅದು ಬಹಳ ಆಶ್ಚರ್ಯ. ಆಗಿ ಹೋಗಿದ್ದರ ಬಗ್ಗೆ ಕುತೂಹಲ ಹುಡಿಸೋದಂದ್ರೆ ಸಾಮಾನ್ಯವಾದ ಸಾಹಸ ಅಲ್ಲ. ಅದು ಅದಕ್ಕೆ ಅವರಿಗೆ ಸಾಧ್ಯವಾಗಿದ್ದು ಸ್ವತಃ ಭಗವಂತನಾದ್ದರಿಂದ ಅವರಿಗೆ ಮಾತ್ರ ಸಾಧ್ಯವಾದದ್ದು. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋಹ್ಯನ್ಯಹ ಪುಂಡರೀಕಾಕ್ಷಾತ್ ಮಹಾಭಾರತ ಕೃತ್ ಭವೇತ್. ವೇದವ್ಯಾಸರು ಸಾಕ್ಷಾತ್ ನಾರಾಯಣ ಇಲ್ಲದೆ ಹೋಗಿದ್ರಿಂದ ಯುದ್ಧ ಬರೆಯಲು ಸಾಧ್ಯ ಇರಲಿಲ್ಲ ಅಂತ ಹೇಳಿದ್ದಾರೆ. ಅಂಥ ಯುದ್ಧದ ವರ್ಣನೆಗಳಲ್ಲಿ ಭೀಷ್ಮಪರ್ವವನ್ನು ನೋಡಿದಾಗ ಭೀಷ್ಮರಂಥ ವೃದ್ಧರು, 800 ವರ್ಷದ ವೃದ್ಧರು ಮಾಡಿದ ಯುದ್ಧ ದಾಖಲೆ ಯುದ್ಧವಾಯಿತು. ಕೊನೆಗೂ ಪಾಂಡವರಲ್ಲಿ ಅರ್ಜುನನ ಒಂದು ಪೆಟ್ಟಿಗೆ ಅವರು ಶರಮಂಚದ ಮೇಲೆ ಒರಗಿದರು. ಅನಂತರ ದ್ರೋಣಾಚಾರ್ಯರ ಸೇನಾಧಿಪತ್ಯ ಪ್ರಾರಂಭವಾಯಿತು. ಅವರ ಯುದ್ಧ ಅತ್ಯಂತ ಕುತೂಹಲ ಭರಿತವಾಯಿತು. ಏಕೆಂದರೆ ಸ್ವತಃ ಭೀಷ್ಮರು ಅಸ್ತ್ರಜ್ಞರು, ಅಸ್ತ್ರಗಳನ್ನು ಉಪದೇಶ ಮಾಡಿದವರಲ್ಲ. ಆದರೆ ದ್ರೋಣಾಚಾರ್ಯರು ಅಸ್ತ್ರಜ್ಞರು ಹೌದು, ಅಸ್ತ್ರವಿದ್ಯಾ ಗುರುಗಳು ಹೌದು. ಆದ್ದರಿಂದ ಕುತೂಹಲ ಇನ್ನೂ ಹೆಚ್ಚಾಯಿತು. ಅಥಾಖಿಲಾನಾಂ ಪೃಥಿವೀಪತೀನಾಂ ಆಚಾರ್ಯಮಗ್ರ್ಯಂ ರಥಿನಾಂ ಸುವಿದ್ಯಂ ರಾಮಸ್ಯ ವಿಶ್ವಾಧಿಪತೇಸ್ತು ಶಿಷ್ಯಂ ಚಕ್ರೇ ಚಮೂಪಂ ಧೃತರಾಷ್ಟ್ರಪುತ್ರಃ. ಅಂಥ ಮಹಾನುಭಾವರನ್ನ ದುರ್ಯೋಧನ ಸೇನಾಧಿಪತಿಗಳನ್ನಾಗಿ ಅಭಿಷೇಕ ಮಾಡಿದ. ಮುಂದೆ ಅವರು ಮಾತು ಕೊಟ್ಟರು, ದುರ್ಯೋಧನ ಧರ್ಮರಾಜನನ್ನ ಸೆರೆ ಹಿಡ್ಕೊಳ್ಬೇಕು ಅಂತ ದುರ್ಯೋಧನ ಕೇಳಿಕೊಂಡಾಗ ಹಿಡಿದುಕೊಡುತ್ತೇನೆ ಅಂತ ಹೇಳಿದರು. ಮೊದಲ ದಿವಸ ಯುದ್ಧದಲ್ಲಿ ನಡೆದ ಅತ್ಯಂತ ಮುಖ್ಯವಾದ ಘಟನೆ ಭೀಮಶಲ್ಯರ ಘೋರವಾದ ಗದಾ ಯುದ್ಧ. ಅದರಲ್ಲಿ ಶಲ್ಯರಾಜನ ಗಾಢವಾದ ಮೂರ್ಛೆಯೇ ಫಲಿತಾಂಶವಾಯಿತು. ಭೀಮನಿಗೆ ಏನೂ ಆಗಲಿಲ್ಲ ಅಂತ ಹೇಳಿದಾಗ ಭೀಮಸೇನ ಸಮೋ ನಾಸ್ತಿ ಅಂತ ಅವತ್ತು ಗೊತ್ತಾಯಿತು. ಅನಂತರದ ಯುದ್ಧ, 12ನೇ ದಿವಸ ಯುದ್ಧದೊಳಗೆ ಭಗದತ್ತನಂಥ ಮಹಾವೀರನನ್ನ ಅರ್ಜುನ ಸಂಹಾರ ಮಾಡುತ್ತಾನೆ. ಅದಕ್ಕೆ ಪೂರ್ವಭಾವಿಯಾಗಿ ಅವನು ಪ್ರಯೋಗ ಮಾಡಿದಂಥ ವೈಷ್ಣವ